विदितं तव भक्तानाम् अस्माकं दुसरे हरे सदासु कार्यं कार्यज्ञ प्रलयर्क आयतप्रभ हरिकथामृतसार गुरुगळ करुणदिन्दा पणितुपे एळुवे परम भगवद्भक्तरिदन आदरदि केळोदु कृष्ण पद्य नंबर ವಿಭೂತಿ ಸಂಧಿ ಪದ್ಯ ನಂಬರ್ 13 ಇಷ್ಟು ತನಕ ಆ ಒಂದು ವಿಭೂತಿಗಳನ್ನು ಹೇಳ್ತಾ ಆ ವಿಭೂತಿಗಳ ತಿಳ್ಕೊಂಡು ಕರ್ಮವನ್ನು ಹೇಗೆ ಮಾಡಬೇಕು ಅಂದರೆ ಬರೀ ತಿಳ್ಕೊಳ್ಳೋದಲ್ಲ ನಮ್ಮ ಅನುಸಂಧಾನಕ್ಕೆ ಹೇಗೆ ತರೋದು ಅಂತ ಹೇಳಿ ಅದಕ್ಕೆ ಉದಾಹರಣೆಗಳನ್ನು ಕೊಟ್ಟರು. ಇವಾಗ ಏನು ಹೇಳ್ತಾ ಇದ್ದಾರೆ ಅಂತ ಇಂಥ ಒಂದು ಬಿಂಬರೂಪಿ ಇಷ್ಟು ತನಕ ಬಿಂಬರೂಪಿ ಒಂದು 4 ಪದ್ಯದಲ್ಲಿ ಬಿಂಬರೂಪಿ ಬಗ್ಗೆ ಹೇಳಿದ್ರು. ಈ ಬಿಂಬರೂಪಿ ಅವನು ಕ್ರಿಯೆ ಮಾಡಿದನ್ನೇ ಈ ಪ್ರತಿಬಿಂಬ ಮಾಡತ್ತ ಅಂತ ಹೇಳ್ತಾರೆ. ಸೊ ಈ ಬಿಂಬರೂಪಿ ಹೇಗಿದ್ದಾನ ಎಂಬುದನ್ನ ಒಂದು ಮುಖದಿಂದ ಹೇಳ್ತಾರೆ. ಇನ್ನೊಂದು ಮುಖ ಏನು ಅಂದ್ರೆ ಇಲ್ಲಿ ಹೇಳೋದು ಒಂದು ದಿಕ್ಕುಗಳನ್ನ, ದಿಕ್ಕಲ್ಲಿ ಇರುವಂತ ಅವನ ವಿಭೂತಿ ರೂಪಗಳನ್ನ ಹೇಳ್ತಾರೆ. ಈ ದಿಕ್ಕು ಅಂಬೋದು ಹೊರಗೆ ಮಾತ್ರ ಇಲ್ಲ, ಒಳಗೇನು ಈ ದಿಕ್ಕಿರುತ್ತೆ. ಸೊ ಬೇಸಿಕಲಿ ಏನಾಗತ್ತ ಅಂದ್ರೆ ದೇಶದ ವ್ಯಾಪ್ತಿ, ಭಗವಂತ ದೇಶ ವ್ಯಾಪ್ತಿ ಅಂತ ಬಂದಾಗ ಎಲ್ಲ ಸಮಸ್ತ ವ್ಯಾಪ್ತಿ ದೇಶ ಕಾಲಗಳ ದೇಶ ವ್ಯಾಪ್ತಿ ಹೇಳುವಾಗ ಕಾಲ ವ್ಯಾಪ್ತಿ ಅದು ಒಳಗೆ ಬಂದ್ಬಿಡುತ್ತೆ. ಸೊ ದೇಶ ಕಾಲಗಳ ವ್ಯಾಪ್ತಿ ಹೇಳಿ ವ್ಯಾಪ್ತಿ ಮಾತ್ರ ಇಲ್ಲ ವ್ಯಾಪಾರವನ್ನು ಹೇಳ್ತಾ ಇದ್ದಾರೆ. ಯಾವತ್ತು ಹಾಗೆ ಹೇಳ್ತಾ ಭಗವಂತ ಎಲ್ಲಿ ಇದ್ದಾನೆ ಅವನ ವಿಭೂತಿ ರೂಪ ಹೇಗಿದೆ ಅಲ್ಲಿ ಅವನ ವಿಭೂತಿ ರೂಪ ಮಾಡುವಂತ ಕೆಲಸ ಏನು ವ್ಯಾಪಾರ ವ್ಯಾಪ್ತಿಗಳ ತಿಳಿದು ಅಂತ ನೆಕ್ಸ್ಟ್ ಸಂಧಿಯಲ್ಲಿ ಹೇಳ್ತಾರೆ. ಇದು ಅಲ್ಲೇ ಬರುತ್ತೆ. ಸೊ ಇದು ಹೇಗನ್ನು ನೋಡೋಣ ಇಲ್ಲಿ ಈ ಪದ್ಯ ಹೇಗಿದೆ. ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ಪಾರ್ವತಿಪತಿ ಅಗ್ನಿವಾಯು ಶಾರ್ವರಿಚರ ಇರಬೇಕು ಅನ್ಕೊಂಡ ಸುಶಾರ್ವರೀಚರ ದಿಗ್ವಲಯದೊಳು ಹಂಸ ನಾಮಕನು ಸರ್ವ ಕಾಲದಿ ಸರ್ವರೊಳು ಸುರ ಸಾರ್ವಭೌಮನು ಸ್ವೇಚ್ಛೆಯಲಿ ಮತ್ತೋರ್ವರಿಗೆ ಗೋಚರಿಸಿದ ವ್ಯಾಪ್ತಾತ್ಮನೆಂದೆನಿಪ ಅಂತಿದ. ಅಲ್ಲಿ ಶಾರ್ವರೀಕರ ಇದೆ, ಶಾರ್ವರೀಚರನು ತಗೊಂಡಿದ್ದಾರೆ. ಶಾರ್ವರೀಚರ ಇರಬೇಕು. ಸಾರ್ವರೀಕರ ಇದೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ದಿಕ್ಕು ಅಂಬೋದು ನಮ್ಮ ಸಿದ್ಧಾಂತದಲ್ಲಿ ದಿಕ್ಕು ಅಂಬೋದು ಇಟ್ ಈಸ್ ನಾಟ್ ಜಸ್ಟ್ ಬೇಸ್ಡ್ ಆನ್ ದ ಸನ್. ಅದಿಲ್ಲ, ಈ ದಿಕ್ಕು ಅಂಬೋದು ನಾವು ಅವ್ಯಾಕೃತ ಆಕಾಶ ಅಂತ ಹೇಳ್ತೀವಿ. ಅವ್ಯಾಕೃತ ಆಕಾಶ ಅಂದ್ರೆ ಕಣ್ಣಿಗೆ ಗೋಚರಿಸಿದ ಅದು ನಾಶ ಇಲ್ಲದ ಆಕಾಶ ಅದಕ್ಕೆ ಇರುವಂತ ಆ ಒಂದು ಡೈರೆಕ್ಷನ್ ದಿಕ್ಕುಗಳು ಅವಾಂತರ ದಿಕ್ಕುಗಳು ಅಂತ ಹೇಳ್ತಾರೆ ಅದಕ್ಕೆ ಇರುವಂತದ್ದು. ಸೊ ಅದು ಯಾವತ್ತೂ ಇರುವುದು. ಸೊ ಇಲ್ಲಿ ನಾಟ್ ಓನ್ಲಿ ದ ಡೈರೆಕ್ಷನ್ ದಟ್ ಯು ಸಿ ಔಟ್ಸೈಡ್ ಬಟ್ ಆಲ್ಸೋ ನಮ್ಮ ಹೃದಯ, ಯಾಕೆಂದ್ರೆ ಅಲ್ಲಿ ಬಿಂಬರೂಪನನ್ನ ಹೇಳಿದ್ದಾರೆ ಹಿಂದೆ. ಸೊ ಆ ಬಿಂಬರೂಪ ಏನು ಕೆಲಸ ಮಾಡ್ತಾನ ನಮ್ಮ ಹೃದಯ ಕಮಲದಲ್ಲಿ ಇದ್ದಾನಂತ. ಹೃದಯ ಕಮಲಕ್ಕೇನೋ ದಿಕ್ಕುಗಳನ್ನ ಹೇಳ್ತಾರ. ಈ ದಿಕ್ಕುಗಳಲ್ಲಿಲ್ಲ ಅವನು ವ್ಯಾಪ್ತನಾಗಿದ್ದಾನೆ. ಅವನು ದಿಕ್ಕಲ್ಲಿ ವ್ಯಾಪ್ತನಾಗಿದ್ದರನು ಅವನು ಆ ದಿಕ್ಕುಗಳಿಗೆ ಒಂದು ಅಭಿಮಾನಿ ದೇವತೆಗಳನ್ನ ಇಟ್ಟಿದ್ದಾನೆ. ಈ ಅಭಿಮಾನಿ ದೇವತೆಗಳಲ್ಲೂ ಅವನು ನೆಲೆಸಿದ್ದು ಹೇಗೆ ನೆಲೆಸಿದ್ದಾನಂದ್ರೆ ಆ ವಿಭೂತಿ ರೂಪದಿಂದ. ಈ ದೇವತೆಗಳನ್ನ ಸೃಷ್ಟಿ ಮಾಡುವಾಗಲೇ ಅವರಲ್ಲಿ ಈ ವಿಭೂತಿ ರೂಪಗಳನ್ನ ಇಟ್ಟು ಅಲ್ಲಿ ಅವರಲ್ಲಿ ಆ ಪ್ರತಿಬಿಂಬ ಕ್ರಿಯೆಯನ್ನು ಮಾಡಿಸ್ತಾನ. ಸೊ ಅದನ್ನ ನಾವು ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಅಂತ ದಿಕ್ ನಮಸ್ಕಾರ, ಬೇಸಿಕಲಿ ಇಟ್ ಈಸ್ ದಿಕ್ ನಮಸ್ಕಾರವನ್ನೇ ಹೇಳ್ತಾ ಇದ್ದಾರೆ. ದಿಕ್ ನಮಸ್ಕಾರ ನಾವು ಮಾಡುವಾಗ ಆಯಾ ದಿಕ್ಕಲ್ಲಿ ಇರುವಂತ ಪೂರ್ವ ದಿಕ್ಕಲ್ಲಿ ಇಂದ್ರ ಅಂತ ನಾವು ನಮಸ್ಕಾರ ಮಾಡುವಾಗ ಅಲ್ಲೇ ನಿಲ್ಲಿಸಬಾರದು. ಆ ಇಂದ್ರನಲ್ಲಿ ಇವನೇ ಇದ್ದಾನೆ, ಇಂದ್ರನಲ್ಲಿ ಭಗವಂತ ಇಂದ್ರನಾಮಕನಾಗಿದ್ದಾನೆ ಅಂತ ತಿಳ್ಕೋಬೇಕು. ಇದನ್ನ ಹೇಳ್ತಾ ಇದ್ದಾರೆ. ಇದ್ದು ಅಲ್ಲಿಂದ ಅವನು ವ್ಯಾಪಾರಗಳನ್ನ ಮಾಡ್ತಾನೆ. ಏನು ವ್ಯಾಪಾರ ಅಂದ್ರೆ ಈ ದಿಕ್ಪಾಲಕರಿಗೆ ದಿಕ್ಪತಿಗಳಿಗೆ ಇನ್ನೊಂದು ಹೆಸರು ಪ್ರಾಣರು ಅಂತ ಕರೀತಾರೆ. ಪ್ರಾಣ ಅಂದ್ರೆ ನಾಟ್ ಜಸ್ಟ್ ಬ್ರೆತ್ ಅಂಬೋ ಅರ್ಥದಲ್ಲಿ ಬರಲ್ಲ ಇಲ್ಲಿ. ಪ್ರಾಣ ಅಂತ ದಿಕ್ಪತಿಗಳಿಗೆ ಆ ದಿಕ್ಪಾಲಕರಿಗೆ ಪ್ರಾಣರು ಅಂತ ಷಟ್ಪ್ರಶ್ನ ಉಪನಿಷತ್ಲಿ ಕರೀತಾರೆ. ಯಾವ ಅರ್ಥದಿಂದ ಅಂದ್ರೆ ಇವರು ಪ್ರಾಣ ಅಂದ್ರೆ ಒಂದು ಚೇಷ್ಟ ಪ್ರಕೃಷ್ಟವಾದ ಏನೇ ಒಂದು ಕ್ರಿಯೆಗಳು
ನಮ್ಮಿಂದ ಏನು ಕ್ರಿಯೆ, ಕೈಯಿಂದ ಒಂದು ಕ್ರಿಯೆ ಆಗಬೇಕು, ಕಣ್ಣಿನಿಂದ ಒಂದು ಕ್ರಿಯೆ ಆಗಬೇಕು ಅಂದ್ರೆ ನಮ್ಮೊಳಗೆ ಇದ್ದು ಈ ದೇವತೆಗಳು ಅದಕ್ಕೆ ಬೇಕಾದ ಶಕ್ತಿಯನ್ನ ಕೊಟ್ಟು ಮಾಡಿಸ್ತಾರ. ಸೊ ಅದಕ್ಕೆ ಇವ್ರಿಗೆ ಪ್ರಾಣರು ಅಂತ ಕರೀತಾರ. ಈ ಪ್ರಾಣರೆಲ್ಲ ಹೊರಗೆ ಒಂದು ಸೂರ್ಯ ಉದಯ ಆಗುವಾಗ ಸೂರ್ಯನಲ್ಲಿ ಇರುವಂತ, ಸೂರ್ಯನಲ್ಲಿ ಮೇಯ್ನ್ ಆಗಿ ಚತುರ್ಮುಖ ಬ್ರಹ್ಮ ಹೇಳ್ತಾರ. ಚತುರ್ಮುಖ ಬ್ರಹ್ಮ ಅಂದ್ರೆ ವಾಯುದೇವರು ಆಗ್ತಾರ. ವಾಯು ಭಾರತಿಗಳು ಸೂರ್ಯ ಉದಯ ಆಗುವಾಗ ಆ ಎಲ್ಲ ದಿಕ್ಕುಗಳಲ್ಲಿ ಇರುವಂತ ಆ ದಿಕ್ಕು ದೇವತೆಗಳನ್ನು ಎಬ್ಬಿಸ್ತಾರ. ಇದು ಒಂದು ಫಿಗರೇಟಿವ್ ಆಗಿ ಹೇಳ್ತಾರೆ. ಅವ್ರು ಎದ್ದೇ ಇರ್ತಾರೆ, ಹೇಳ್ತಾರಂದ್ರೆ ಅವರು ನಮ್ಮಲ್ಲಿ ಬಂದು ನಮ್ಮಲ್ಲಿ ಇಡೀ ದಿವಸದಲ್ಲಿ ನಮ್ಮಲ್ಲಿ ಕೆಲಸಗಳು ಆಗುವಂತ ರೀತಿಯಲ್ಲಿ ಮಾಡಿ ಮಾಡಿಸ್ತಾರೆ. ಸೊ ಅದು ಬಿಗಿನ್ ಆಗುವಾಗ ಎಲ್ಲ ದಿಕ್ಕಿನನ್ನು ಇರುವಂತ ದಿಕ್ಕು ದೇವತೆಗಳಿಗೇನು ನಮ್ಮ ಹೃದಯದಲ್ಲಿ, ನಮ್ಮ ಹೃದಯ ಕಮಲದಲ್ಲಿ ಇರುವಂತ ಆ ದಿಕ್ ಪಾಲಕರಿಗೇನು ಒಂದು ಒಟ್ಟು ಸೇರಿಸ್ತಾರೆ. ಅಲ್ಲಿ ಕ್ರಿಯೆಗಳು ಆಗತ್ತೆ, ದಿವಸ ಇಡೀ ದಿವಸಕ್ಕೆ ಬೇಗ ಆದ ಕ್ರಿಯೆ ಆಗತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಪೂರ್ವ ದಿಕ್ಕು, ಪೂರ್ವ ದಿಕ್ ಇಲ್ಲಿ ಪೂರ್ವ ದಕ್ಷಿಣ, ಇಲ್ಲಿ ಫಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಮೇನ್ ದಿಕ್ಕುಗಳನ್ನ ಹೇಳ್ತಾರೆ. ದಿಕ್ಕು ದಿಕ್ಕುಗಳು ಅಂತ ಹೇಳ್ತಾರೆ. ದಿಕ್ಕು ಅಂದ್ರೆ ಬೇಸಿಕಲಿ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಅಂತ ಹೇಳೋದು ದಿಕ್ಕ ಆಗತ್ತೆ. ವಿದಿಕ್ಕು ಎಂಬುದು ಇನ್ ಬಿಟ್ವೀನ್ ಬರೋದು, ನಾರ್ತ್ ಈಸ್ಟ್ ಸೌತ್ ಈಸ್ಟ್, ನಾರ್ತ್ ವೆಸ್ಟ್ ಸೌತ್ ಈಸ್ಟ್, ಹೀಗೆ ಬೇರೆ ಇನ್ ಬಿಟ್ವೀನ್ ಬರುತ್ತಲ್ಲ ಅವಾಂತರ ದಿಕ್ಕು ಅಂತ ಎಲ್ಲವನ್ನು ಹೇಳ್ತಾರೆ. ಫಸ್ಟ್ ಮೇನ್ ಆಗಿ ದಿಕ್ಕು ನಾಲ್ಕು ದಿಕ್ಕುಗಳನ್ನು ಹೇಳ್ತಾರೆ, ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ. ಅದು ಕ್ಲಾಕ್ ವೈಸ್ ಹೇಳ್ತಾ ಇದ್ದಾರೆ. ಇದು ನಾವು ಜಸ್ಟ್ ವಿ ವೆಂಟ್ ಥ್ರೂ ದಿಸ್ ಸಮ್ ಟೈಮ್ ಬ್ಯಾಕ್, ಇದು ಹಾಕಿದ್ದೀವಿ ಒಂದೊಂದು ದಿಕ್ಕಲೇನು ಯಾವ ಯಾವ ದೇವರು ಅಂತ ಹಾಕಿ ಆ ದೇವರಿಗೆ ಆ ಒಂದು ಸಪೋಸ್ ಪೂರ್ವ ದಿಕ್ಕು ಅಂತ ಬಂದಾಗ ಪೂರ್ವ ದಿಕ್ಕಿಗೆ ಇಂದ್ರ ಇದ್ದಾನೆ. ಸೊ ಇಂದ್ರನ ಬಣ್ಣ, ಇಂದ್ರನ ಮತ್ತು ಅವನು ಯಾವರಿಗೆ ಸುರಾಧಿಪತಿ ಮತ್ತು ಅವನಲ್ಲಿ ಇರುವಂತ ಒಂದು ಆಭರಣಗಳು ಲಕ್ಷಣಗಳು ಅವನಲ್ಲಿ ಏನೇನಿದೆ ಮತ್ತು ಅವನಲ್ಲಿ ಇರುವಂತ ಅವನ ಪತ್ನಿ ಯಾರು, ಅವನ ಆಯುಧ ಯಾರು, ಆಯುಧ ಏನು ಮತ್ತು ಅವನ ವಾಹನ ಮತ್ತು ಅವನ ಇರುವಂತ ಊರು ಅಂದ್ರೆ ಹೊರಗಡೆ ಒಳಗಡೆ ತಗೋಬಹುದು. ಆಮೇಲೆ ಅಲ್ಲಿ ಇರುವಂತ ವಿಶೇಷವಾದ ಭಗವನ್ ಅಲ್ಲಿ ಇದ್ದು ಅವನು ಏನು ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಯಾವತ್ತು ಅಲ್ಲಿ ಒಂದು ತನ್ನದೇ ಆದಂತ ಆ ಒಂದು ಕೆಲಸ ಮಾಡ್ಲಿಕ್ಕೆ ಬೇಕಾದ ಉಪಾಸ್ಯ ಮೂರ್ತಿ ಅಂದ್ರೆ ಭಗವಂತನನ್ನ ಹೇಗೆ ಧ್ಯಾನ ಮಾಡ್ತಾನ. ಇದು ನಾವು ಹಿಂದೆ ನೋಡಿದ್ದೀವಿ, ಇದು ಚಾರ್ಟ್ ನಮ್ಮ ಇದಿಲೇನೋ ಇದಿಲೇನೋ ಪ್ರಮೇಯ ಮಹೋದಧಿ ಏನು ಇದೆ ಮತ್ತು ಪ್ರಮೇಯ ಮಹೋದಧಿ ಇದೆ. ಜಸ್ಟ್ ಬೇಗ ನೋಡ್ಬೇಕಂದ್ರೆ ಪೂರ್ವ ದಿಕ್ಕಲ್ಲಿ ಇಂದ್ರ ಇದ್ದಾನೆ. ಇಂದ್ರನ ಬಣ್ಣ ಬಂದು ಬ್ಲೂ ಇಟ್ಕೊಂಡಿದ್ವಿ, ಇಂದ್ರ ನೀಲ ಅಂತ ಹೇಳ್ತಾರೆ ಅದನ್ನ ಬ್ಲೂ ಅಂತ ಇಟ್ಕೊಂಡಿದ್ದೀವಿ. ಆಮೇಲೆ ಅವನು ಸುರಾಧಿಪತಿ ಅಂತ ಅವನ್ನ ಕರಿತೀವಿ. ಎಲ್ಲ ಸುರರಿಗೇನು ಮೂರು ಲೋಕದಲ್ಲಿ ಇರುವಂತಹ ಸುರರಿಗೆಲ್ಲ ಅವನು ಅಧಿಪತಿಯಾಗಿದ್ದಾನೆ. ಆಮೇಲೆ ಅವನಿಗೆ ಇರುವಂತದ್ದು ವಿಶೇಷ, ಇಂದ್ರನಿಗೆ ಹೇಳುವಾಗ ಆ ವಿಶೇಷ ಏನ್ ಹೇಳ್ತಾರೆ ಅಂದ್ರೆ ಸಹಸ್ರನಯನ ಅಂತ ಹೇಳ್ತಾರೆ, ಸಾವಿರ ಕಣ್ಣುಳ್ಳವ ಅಂತ ಹೇಳ್ತಾರೆ. ಆ ಸಾವಿರ ಕಣ್ಣಿನಿಂದನು ಆ ಭಗವಂತನನ್ನ ನೋಡ್ತಾ ಇರ್ತಾನಂತೆ. ಮತ್ತು ನೆಕ್ಸ್ಟ್ ಬಂದು ಅವನ ಪತ್ನಿ ಯಾವತ್ತು ಇಲ್ಲಿ ಹೇಳುವಂತ ವಿಷಯ ಏನು ಅಂದ್ರೆ ಒಂದೊಂದು ದಿಕ್ ದೇವತೆಗಳು ಯಾರು ದೇವರು ದೇವತೆಗಳು ಎಲ್ಲರನ್ನು ಪತ್ನಿ ಸಹಿತವಾಗಿ ಅರ್ಧಾಂಗಿನಿ ಅಂತ ಕರೀತಾರೆ. ಅವ್ರಿಗೆ ನಿಯತ ಪತ್ನಿಗಳು ಯಾವತ್ತೂ ಅವರೊಡನೆ ಇದ್ದು ಕೆಲಸ ಮಾಡೋರು. ಸೊ ಆ ಪತ್ನಿ ಯಾರಂದ್ರೆ ಶಚಿದೇವಿ ಅಂತ ಶಚಿದೇವಿ. ಮತ್ತು ಅವನ ಆಯುಧಗಳನ್ನ ಚಿಂತನೆ ಮಾಡಬೇಕು. ಅವನ ಆಯುಧ ವಜ್ರಾಯುಧವನ್ನ ಚಿಂತನೆ ವಜ್ರಾಯುಧ ಇಟ್ಟುಕೊಂಡಿದ್ದಾನೆ. ಮತ್ತು ಅವನು ಅಭಯ ಮುದ್ರಾ ಒಂದು ಕೈಯಲ್ಲಿ ಅಭಯ ಮುದ್ರಾ, ಯೂಶ್ವಲಿ ರೈಟ್ ಹ್ಯಾಂಡ್ಲಿ ಅಭಯ ಮುದ್ರಾ ಇರುತ್ತೆ. ಆಮೇಲೆ ಲೆಫ್ಟ್ ಹ್ಯಾಂಡ್ಲಿ ಬಂದು ಆಯುಧ ಇರುತ್ತೆ. ಮತ್ತು ಅವನು ವಾಹನ ಬಂದು ಐರಾವತ ಎಂಬ ವಿಶೇಷವಾದ ಒಂದು ಆನೆ, ಅದಕ್ಕೆ ನಾಲ್ಕು ಟಸ್ಕ್ ಇರತ್ತೆ ಅಂತ ಹೇಳ್ತಾರೆ. ಮತ್ತು ಅವನ ರಾಜಧಾನಿ ಎಂಬುದು ಅಮರಾವತಿ. ಆಮೇಲೆ ಅವನು ಉಪಾಸ್ಯ ದೇವ ಬಂದು ಉಪೇಂದ್ರ ನಾಮಕ ಭಗವಂತನನ್ನ ಅವನು ಉಪಾಸನೆ ಮಾಡ್ತಾನ ಅಂತ ಹೇಳ್ತಾರೆ. ಸೊ ಹೀಗೆ ಒಂದೊಂದು ದಿಕ್ಕಿಗೇನೋ ನಾವು ಹೇಳ್ತಾ ಹೋದೆ, ಇಂದ್ರ ಬಂದು ಪೂರ್ವದಲ್ಲಿ ಇದ್ದಾನೆ. ಆಮೇಲೆ ಅಲ್ಲಿಂದ ಬಂದಾಗ ದಕ್ಷಿಣ ದಿಕ್ಕಿಗೆ ಬಂದಾಗ ಯಮ ಬರ್ತಾನೆ. ಯಮ ಬಂದು ಪ್ರೇತಾಧಿಪತಿ. ಆಮೇಲೆ ಯಮನನ್ನ ಚಿಂತನೆ ಮಾಡುವಾಗ ಯಮನ ಬಣ್ಣ ಹೇಗಿರತ್ತಂದ್ರೆ ಕರಿ ಮೇಘದಂತೆ ಇರತ್ತ ಅಂತ ಹೇಳ್ತಾರೆ. ಮತ್ತು ಮತ್ತು ಅವನು ಸರ್ವಭೂ ಎಲ್ಲ ಭೂಷಣ ಸಹಿತನಾಗಿರ್ತಾನೆ. ಅವನ ಹೆಂಡತಿ ಶ್ಯಾಮಳಾದೇವಿ ಆಗ್ತಾಳೆ. ಅವನ ಆಯುಧ ಬಂದು ಒಂದು ಕೈಯಲ್ಲಿ, ಹಿಂದೆ ಹೇಳಿದಂತೆ ಅಭಯ ಒಂದು ಕೈಯಲ್ಲಿ, ದಂಡ ಇನ್ನೊಂದು ಕೈಯಲ್ಲಿ. ಆಮೇಲೆ ವಾಹನ ಬಂದು ಮಹಿಷ ವಾಹನ ಇಟ್ಕೊಂಡಿರ್ತಾನೆ. ಅವನ ಅವನ ರಾಜಧಾನಿ ಬಂದು ಸಂಯಮಿ ನಗರ. ಆಮೇಲೆ ಅಲ್ಲಿ ಅವನು 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 ಉಪಾಸ್ಯ ಮೂರ್ತಿ ಯಾರು ಅಲ್ಲಿ ಅಂದ್ರೆ ರಾಮದೇವರು, ಸೀತಾಪತಿ ರಾಮಚಂದ್ರ ಮೂರ್ತಿಯನ್ನ ಅವನು ಉಪಾಸನೆ ಮಾಡ್ತಾ ಇರ್ತಾನಂತ ತನ್ನ ಕೆಲಸ ಮಾಡ್ಲಿಕ್ಕೆ. ಸೊ ಹೀಗೆ ಪೂರ್ವ ದಕ್ಷಿಣ ಆಮೇಲೆ ಬಂದು ಪಶ್ಚಿಮ ಬಂದಾಗ ವರುಣ ಬರ್ತಾನೆ. ವರುಣನ ಬಣ್ಣ ಬಿಳಿ ಬಣ್ಣ, ಎಂತ ಬಿಳಿ ಅಂದ್ರೆ ಚಂದ್ರ ಪೌರ್ಣಮಿ ದಿವಸ ಚಂದ್ರ ಹೇಗಿರ್ತಾನೋ ಹಾಗೆ ಅವನು ಇರ್ತಾನಂತ. ಅವನು ವರುಣನ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ, ಯಾಕೆ ಅಂದ್ರೆ ನಮ್ಗೆ ಒಂದು ಈ ಒಂದು ಧ್ಯಾನ ಮತ್ತು ನಮ್ಗೆ ಸ್ಮರಣ ಶಕ್ತಿ, ಆ ಸ್ಮರಣ ಉದ್ಭವ ಆಗೋದಕ್ಕೆ. ಅಂದ್ರೆ ನಾವು ಯಾವುದೋ ಒಂದು ವಸ್ತುವನ್ನ ಒಂದು ವಸ್ತುವನ್ನ ನೋಡಿರ್ತೀನಿ, ನೋಡಿದ್ದಾಗ ಅದು ಏನಾಗತ್ತ, ವಸ್ತು ಹೊರಟೋಗತ್ತ, ವಸ್ತು ಬಗ್ಗೆಯ ಜ್ಞಾನ ನಮ್ಮ ಚಿತ್ತದಲ್ಲಿ ಇರತ್ತ. ತಿರ್ಗಾ ಅದು ಬರಬೇಕಂದ್ರೆ ಬೇಸಿಕಲಿ ರಿಟೆನ್ಷನ್ ಅಂಡ್ ರೀಕಾಲ್. ಆ ರಿಟೆನ್ಷನ್ ಇಂದ ರೀಕಾಲ್ ಮಾಡ್ಲಿಕ್ಕೆ ಸಮಥಿಂಗ್ ಶುಡ್ ಸ್ಪಾರ್ಕ್, ರೀಕಾಲ್ ಆಗ್ಬೇಕಂದ್ರೆ ಆ ಶಕ್ತಿಯನ್ನ ವರುಣದೇವರು ಕೊಡ್ತಾನ. ಇವನ ಜಲಾಧಿಪತಿ ಅಂತ ಹೇಳ್ತಾರ. ಇವನ ಆಭರಣ ಏನು ಅಂದ್ರೆ ಮುತ್ತು, ಮುತ್ತು ಇವನ ವಿಶೇಷವಾದ ಆಭರಣ ಆಗತ್ತಂತ. ಆಮೇಲೆ ಅವನ ಅವನ ಹೆಂಡತಿ ಅಫ್ಕೋರ್ಸ್ ಭಾಗೀರಥಿ ದೇವಿ. ಅದೇ ನಾವು ಯಾವ ಕೆಲಸ ಏನೇ ಮಾಡ್ಬೇಕಂದ್ರು ಕಿವಿಯ ಮುಟ್ಟುಕೊಳ್ತೀವಿ, ಭಾಗೀರಥಿಯ ಸ್ಮರಣೆ ಮಾಡಿದ್ರೇನೆ ನಮ್ಗೆ ಆ ಪಾಪಗಳು ಹೋಗತ್ತೆ ಅಂತ, ಸ್ನಾನ ಮಾಡಿದಂತೆ ಆಗತ್ತೆ ಅಂತ ಹೇಳ್ತಾರೆ. ಸೊ ಇವನ ಆಯುಧ ಬಂದು ಅಭಯ. ಅವನು ಅಭಯ ಇಟ್ಟುಕೊಂಡಿರ್ತಾನೆ ಮತ್ತು ಪಾಶವನ್ನ ಅಭಯ ಇಟ್ಟುಕೊಂಡಿರ್ತಾನೆ, ಪಾಶವನ್ನ ಇಟ್ಟುಕೊಂಡಿರ್ತಾನೆ. ಇವನ ವಾಹನ ಬಂದು ಮಕರ ವಾಹನ ಆಗತ್ತ. ಆಮೇಲೆ ಇವನ ಪಟ್ಟಣ ನಿಮ್ಲೋಚನೆ ಅಂತ ಆಗತ್ತ. ಇವನ ಉಪಾಸ್ಯ ಮೂರ್ತಿ ಬಂದು ಮತ್ಸ್ಯ, ಮತ್ಸ್ಯರೂಪ ಭಗವಂತನನ್ನ ಉಪಾಸನೆ ಮಾಡ್ತಾನೆ. ಸೊ ಹೀಗೆ ಈ ಒಂದು ನಾಲ್ಕು ಮೇನ್ ದಿಕ್ಕುಗಳನ್ನ ಹೇಳಿ ಆ ದೇವತೆಗಳ ಚಿಂತನೆ ನಾವು ಮಾಡ್ತೀವಿ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಅಂತ ಈ ನಾಲ್ಕನ್ನ ಹೇಳ್ಬಿಟ್ಟು ದೆನ್ ಅವಾಂತರ ದಿಕ್ಕುಗಳಿಗೆ ಬರೋವಾಗ ಪಾರ್ವತಿ ಪತಿ ಅಂದ್ರೆ ಇಲ್ಲಿ ಸೂಚಕ ಏನು ಅಂದ್ರೆ ಅದೇ ಆ ಒಂದು ದೇವರನ್ನ ಚಿಂತನೆ ಮಾಡುವಾಗ ಆ ಒಂದು ಕ್ವಾಲಿಟಿ ಅವ್ರಿಗೆ ಒಂದು ವಿಶೇಷಣ ಕೊಟ್ಟು, ಅಂದ್ರೆ ಅವ್ರ ಹೆಂಡತಿ ಜೊತೆಯಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅಥ ಅದು ಒಂದು. ಇನ್ನೊಂದು ಪಾರ್ವತಿಪತಿ ಅಂತ ಇನ್ನೂ ವಿಶೇಷವಾಗಿ ಯಾಕೆ ಹೇಳ್ತಾರೆ ಅಂದ್ರೆ ಮನೋವಚನ ಮನಸ್ಸು ವಾಕ್ ದೇವತೆ ಪಾರ್ವತಿ ಆಗ್ತಾ ದಾಂಪತ್ಯ ಅಂತ ಅದಕ್ಕೆ ಹೇಳ್ತಾರೆ. ಅವರಿಬ್ಬರ ಒಟ್ಟು ಇರೋದೇ ದಾಂಪತ್ಯ ಅಂತ ಹೇಳ್ತಾರೆ. ಮನಸ್ಸು ವಾಕ್, ಯಾಕೆಂದ್ರೆ ಮನಸ್ಸು ಯಾವುದನ್ನ ಕಲ್ಪಿಸುತ್ತೋ ಅದನ್ನೇ ಮಾತಾಡತ್ತ. ಮನಸ್ಸು ವಾಕ್ ಒಟ್ಟಿಗೆ ಇರಬೇಕು ಸಾಧನೆಗೆ. ಸೊ ಮನಸ್ಸು ವಾಕ್ ಅದರಲ್ಲಿ ಸ್ವಚ್ಛತೆಯನ್ನು ಇರಬೇಕು. ಸೊ ಅದು ಪಾರ್ವತಿಪತಿ ಅಂತ, ಪಾರ್ವತಿ ಜೊತೆಯಲ್ಲಿ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಪಾರ್ವತಿಪತಿ ಬಂದು ನಮಗೆ ನಾರ್ತ್ ಈಸ್ಟ್ ಬರುತ್ತೆ, ಈಶಾನ್ಯ ದಿಕ್ಕು. ಈಶಾನ್ಯ ಒಂದು ಫಸ್ಟ್ ಒಂದು ಪ್ರದಕ್ಷಿಣೆ ಆಯಿತು. ಪ್ರದಕ್ಷಿಣೆ ಆದ ಮೇಲೆ ತಿರ್ಗಾ ದೇ ಸ್ಟಾರ್ಟ್ ವಿತ್ ಈಶಾನ್ಯ. ಈಶಾನ್ಯ ಆದ ಮೇಲೆ ಆಗ್ನೇಯ ದಿಕ್ಕು. ಸೊ ಪಾರ್ವತಿಪತಿ ಅಗ್ನಿ ಹೇಳ್ತಾರೆ, ಆಗ್ನೇಯ ದಿಕ್ಕು. ಇಲ್ಲಿ ಅಗ್ನಿ ಹೇಳ್ಬಿಟ್ಟು ನೆಕ್ಸ್ಟ್ ಯಾರನ್ನ ಹೇಳ್ತಾರೆ ಅಂದ್ರೆ ಪ್ರವಾಹ ವಾಯು ಅನ್ನ ಹೇಳ್ತಾರೆ. ಅಂದ್ರೆ ಇದು ಅವಾಂತರ ದಿಕ್ಕು ಹೇಳುವಾಗ ದೇ ಡೋಂಟ್ ಗೋ ಇನ್ ಪ್ರದಕ್ಷಿಣಾಕಾರ ಹೋಗ್ತಾ ಇಲ್ಲ. ಸೊ ಅಗ್ನಿಯನ್ನ ಹೇಳ್ಬಿಟ್ಟು ವಾಯು ಅಂದ್ರೆ ಆ ವಾಯವ್ಯ ದಿಕ್ಕು, ದಟ್ ಈಸ್ ನಾರ್ತ್ ವೆಸ್ಟ್. ನಾರ್ತ್ ವೆಸ್ಟ್ ಅನ್ನ ಹೇಳ್ತಾರೆ, ಅಲ್ಲಿ ಪ್ರವಾಹ ವಾಯು. ಸೊ ವಾಯು ಆದ ಮೇಲೆ ನೆಕ್ಸ್ಟ್ ವರ್ಡ್ ಏನ್ ಬರತ್ತೆ ಅಂದ್ರೆ ಶಾರ್ವರೀಚರ ಅಂತ ಬರತ್ತೆ. ಶಾರ್ವರೀಚರ ಅಂದ್ರೆ ಶಾರ್ವರಿ ಅಂತ ಹೇಳುವಾಗ ಶಾರ್ವರಿ ಅಂದ್ರೆ ನೈಟ್, ರಾತ್ರಿ ಅಂತ ಅರ್ಥ. ನಿಶಾಚರ ಅಂತ ಹೇಳ್ತೇವೆ, ನಿಶಾ ರಾತ್ರಿ. ಶಾರ್ವರಿ ವಿಷ್ಣು ಸಹಸ್ರನಾಮದಲ್ಲಿನ ಈ ಪದ ಬರುತ್ತೆ, ಶಾರ್ವರೀಚರ ಅಂತ ಬರುತ್ತೆ. ಆ ಶಾರ್ವರಿ ಎಂಬುದು ರಾತ್ರಿ ಆಗತ್ತೆ. ಈ ರಾತ್ರಿಗೆ ಚರರು, ಶಾರ್ವರಿ ಚರ ಅಂತ ಅಂದ್ರೆ ರಾತ್ರಿಯಲ್ಲಿ ಹೋಗುವಂತವರು ಅಂತ ಬರುತ್ತೆ. ರಾತ್ರಿಯಲ್ಲಿ ಹೋಗುವಂತವರು ಯಾರು ಅಂದ್ರೆ ರಾಕ್ಷಸಗಳು, ರಾಕ್ಷಸರು, ಪಿಶಾಚಿಗಳು, ಪ್ರೇತಗಣಗಳು, ಈ ತರ ಅನೇಕರನ್ನ ಹೇಳ್ತಾರೆ. ಭೂತಗಣಗಳು ಇವರನ್ನೆಲ್ಲ ಹೇಳ್ತಾರೆ. ಸೊ ಇವರಲ್ಲಿ ಇವರಿಗೆ ಅಧಿಪತಿಯಾಗಿರುವವನು ನಿವೃತ್ತಿ ಅಂತ ಹೇಳ್ತಾರೆ. ಸೊ ನಿವೃತ್ತಿಯನ್ನ ಅಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ಶಾರ್ವರೀಚರ ಅಂತ. ಇನ್ನೊಂದನ್ನು ಒಂದು ಕೊಟ್ಟಿದ್ದಾರೆ, ಶಾರ್ವರೀಚರ ಇದೆ, ಶಾರ್ವರೀಕರ ಅಂತೂ ಕೆಲವು ಪಾಠದಲ್ಲಿ ಇದೆ. ಆ ಪಾಠಕ್ಕೆ ಅರ್ಥ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಪೂರ್ವ, ದಕ್ಷಿಣ, ಪಶ್ಚಿಮ ಉತ್ತರ ಅಂತ ಕೊಟ್ಟಿದ್ದಾರೆ. ಉತ್ತರ ದಿಕ್ಕಿಗೆ ಬರುವಾಗ ನಾವು ಜನರಲ್ ಆಗಿ ಎಲ್ಲ ಎಲ್ಲ ಎಲ್ಲಿ ಎಲ್ಲಿ ನೋಡಿದ್ರು ನಾವು ಕುಬೇರನನ್ನ ಇಟ್ಟುಕೊಳ್ತಾರೆ, ಉತ್ತರ ದಿಕ್ಕಿಗೆ ಕುಬೇರ ಕುಬೇರ ಅಂತ ಇಟ್ಟುಕೊಳ್ತಾರೆ. ಸೊ ಇಲ್ಲಿ ಕುಬೇರಕ್ಕಿಂತ ಶಾರ್ವರೀಚರ ಶಾರ್ವರೀಕರ ಅಂದ್ರೆ ಶಾರ್ವರಿ ಅಂದ್ರೆ ಆ ಒಂದು ರಾತ್ರಿ ರಾತ್ರಿಯನ್ನ ಮಾಡುವನು ರಾತ್ರಿಯನ್ನ ನಿಯಮಿಸುವರು ಕರ ಅಂತ ಬಂದ್ರೆ ರಾತ್ರಿಯನ್ನ ನಿಯಮನ ಮಾಡುವನು ಅಂತ ಬರುತ್ತೆ. ರಾತ್ರಿಯನ್ನ ನಿಯಮನ ಮಾಡುವವರು ಯಾರು ಅಂದ್ರೆ ಚಂದ್ರ ಆಗ್ತಾನೆ. ಸೊ ಉತ್ತರ ದಿಕ್ಕಿಗೆ ಚಂದ್ರನನ್ನ ಇಟ್ಟುಕೊಳ್ಳಿ ಎಂಬ ಸೂಚಕ ಅದಕ್ಕೇನೆ ಇರಬಹುದು ಅಂತ ಹೇಳ್ತಾರೆ. ಬಟ್ ಹಾಗೆ ಹೇಳಿದ್ರೆ ನಮ್ಗೆ ಆ ಒಂದು ನೈಋತ್ಯ ದಿಕ್ಕೆ ಹೇಳಂಗೆ ಹೋಗುತ್ತೆ. ಅದಕ್ಕೆ ಶಾರ್ವರಿ ಚರ ಹೇಳೋದು ಶಾರ್ವರಿ ಚರ ವಿಲ್ ಬಿ ಮೋರ್ ಅಪ್ರಾಪ್ರಿಯೇಟ್ ಒನ್ ಅಂತ ಕಾಣುತ್ತೆ. ಹಾಗೇನೆ ಕೊಟ್ಟಿದ್ದಾರೆ ಇಲ್ಲಿ ವ್ಯಾಖ್ಯಾನದಲ್ಲಿನೂ ಶಾರ್ವರಿ ಚರನೇ ಕೊಟ್ಟಿದ್ದಾರೆ. ಸೊ ಈ ಅವಾಂತರ ದಿಕ್ಕುಗಳು ದಿಕ್ ಪಶ್ಚಿಮ ಪಾರ್ವತಿಪತಿ ಅಗ್ನಿವಾಯು ಅದಕ್ಕೆ ಇಲ್ಲಿ ಇನ್ನೊಂದು ಹಾಕಿದ್ದಾರೆ ಸು ಅಂತ ಹಾಕಿದ್ದಾರೆ. ಯಾಕೆ ಅಂದ್ರೆ ಆ ಒಂದು ರಾಕ್ಷಸರು ಅಂತ ಹೇಳುವಾಗ ತಪ್ಪು ಕಲ್ಪನೆ ಬಂದ್ಬಿಡತ್ತಂತ ಕೆಲವು ವ್ಯಾಖ್ಯಾನದಲ್ಲಿ ವ್ಯಾಖ್ಯಾನ ನಮ್ಮದಲ್ಲಿ ಇಲ್ಲ. ಇತರರು ಬಂದು ಈ ನಿವೃತ್ತಿಯನ್ನ ಅವರು ದೇವರು ಆ ಒಂದು ದೇವರು ದೇವತೆವರ ದೇ ಅಂದ್ರೆ ಈ ರಾಕ್ಷಸರೆಲ್ಲ ಯಾರು ಅಂದ್ರೆ ಇವರು ಮೋಕ್ಷ ಎಲ್ಲ ರಾಕ್ಷಸರು ಇಲ್ಲ, ಈ ಕೆಲವ ಒಂದು ಒಂದು ಕೆಲವ ರಾಕ್ಷಸರು ಪೈಶಾಚಿದಿಗಳು ಮತ್ತು ಪ್ರೇತಗಣಗಳು ಕೆಲವರು ಇಲ್ಲಿ ಆ ಮೋಕ್ಷಯೋಗಿ ಜೀವಿಗಳು ಇರ್ತಾರಂತೆ. ಸೊ ಅದಕ್ಕೆ ಇವರು ಒಳ್ಳೆಯ ರಾಕ್ಷಸರಲ್ಲಿ ಮುಕ್ತಿಯೋಗ್ಯ ಜೀವಿ ಮಾತ್ರ ಇಲ್ಲ, ಈ ರಾಕ್ಷಸ ಗಣಕ್ಕೆ ಒಂದು ಅಧಿಪತಿಯಾಗಿ ಇರುವಂತ ಇವನು ಅಧಿಪತಿಯಾಗಿರುವಂತ ಈ ಒಂದು ನಿವೃತ್ತಿ ಎಂಬ ದೇವರು ದೇವತೆ ಬಂದು ಆ ದೇವತೆಗಳಿಗೆ ಇವರು ಪರಿಚಾರಕರಾಗಿರ್ತಾರಲ್ಲ ದೇವತೆಗಳಿಗೆ ಸೇವೆ ಮಾಡುವಂತ ಈ ಗಣ ಅಂತ. ಸೊ ಇವರೆಲ್ಲ ಮುಕ್ತಿಯೋಗ್ಯ ಜೀವರು ಮಾತ್ರ ಅಲ್ಲ, ನಮಗೇನೋ ಇವರು ಅನುಗ್ರಹ ಮಾಡ್ತಾರೆ. ಹೇಗೆ ಅನುಗ್ರಹ ಮಾಡ್ತಾರೆ ನಿವೃತ್ತಿ ಮುಂತಾದವರು ಅಂದ್ರೆ ನಮಗೆ ಏನಾರು ಒಂದು ಯಾರನ್ನಾರು ಒಂದು ಒಂದು ದುಷ್ಟ ಶಕ್ತಿಗಳು ಮತ್ತು ದುಷ್ಟ ಪ್ರಯೋಗಗಳು ಯಾರನ್ನಾರು ಮಾಡಿದ್ರೆ ಅದನ್ನ ಇವರು ತಡೆಯುತ್ತಾರಂತ. ಸೊ ಅದಕ್ಕೆ ಆ ನಿವೃತ್ತಿಯ ಒಂದು ನಿವೃತ್ತಿಯ ಧ್ಯಾನನ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಧ್ಯಾನ ಮಾಡುವಾಗ ಅವ್ರು ಏನೋ ಒಂದು ರಾಕ್ಷಸರು ಅಂತ ತಪ್ಪು ತಿಳುವಳಿಕೆ ಇರಬಾರದು, ಅವ್ರು ಆ ಯೋನಿಯಲ್ಲಿ ಇದ್ರೂ ಅವರು ಮೋಕ್ಷ ಯೋಗ್ಯ ಜೀವಿಗಳು, ನಾವು ನಮಸ್ಕಾರ ಮಾಡಬೇಕು, ಇವರೇ ಘಟೋತ್ಕಚನಾಗಿ ಹುಟ್ಟಿದ್ರು ಮತ್ತು ಆ ಒಂದು ನಮ್ಮ ಸಂಪ್ರದಾಯದಲ್ಲಿ ರಘುತ್ತಮರು ಇವರೇ ಅಂತಾನು ಭರತ ಸಂಪ್ರದಾಯದಲ್ಲಿ ಅದನ್ನ ಹೇಳ್ತಾರೆ. ಸೊ ಹೀಗೆ ಶಾರ್ವರೀಚರ ಅಂತ ಅದನ್ನ ತಕೋಬೇಕು. ಸೊ ದಿಕ್ವಲಯದಳು ಇಲ್ಲಿ ಎಲ್ಲರಲ್ಲಿನೂ ಯಾರಿದ್ದಾನೆ, ಇಲ್ಲಿ ಮೇನ್ ಆಗಿ ಬರೋದು ವಿಭೂತಿ. ಇಲ್ಲಿ ಯಾರು ವಿಭೂತಿ ಇದ ಯಾವ ಯಾವ್ದಿದ ಅಂದ್ರೆ ಇವರು ಇವರಲ್ಲಿ ಹಂಸನಾಮಕನು ಹಂಸನಾಮಕ ಅಂತ ಬರುತ್ತೆ. ಈ ಹಂಸನಾಮಕ ಹೇಗೆ ಅಂದ್ರೆ ಇವನನ್ನೇ ಮೂಲೇಶ ಅಂತನು ಹೇಳ್ತಾರೆ. ಈ ಮೂಲೇಶ ರೂಪ ಹಂಸನಾಮಕ ಭಗವಂತ ಅಂದ್ರೆ ಇವ ಹಂಸನಾಮಕ ಹಂಸ ಎಂಬುವ ಹೆಸರಿನಿಂದ ಈ ಭಗವಂತ ಇದ್ದು ಈ ಕೆಲಸಗಳನ್ನೆಲ್ಲ ಮಾಡಿಸ್ತಾನ ಅವರಲ್ಲಿ ಇದ್ದು ಒಂದೊಂದು ದಿಕ್ಕಿಗೆ ಅವನು ಹೋಗುವಾಗ ಒಂದೊಂದು ಅವನು ಭಗವಂತ ಆ ಒಂದೊಂದು ದಳದಲ್ಲಿ ಇರೋವಾಗ ಅಲ್ಲಿ ಇರುವಂತ ಈ ದೇವತೆಗಳಿಗೆ ಆ ಒಂದು ಪ್ರೇರಣೆಯನ್ನ ಕೊಟ್ಟು ನಮ್ಮ ಕೆಲಸಗಳನ್ನ ಪ್ರತಿಬಿಂಬ ಆ ಕೆಲಸಗಳು ನಡೆಯುವಂತೆ ಅವನು ಅವನು ಮಾಡ್ತಾನಂತೆ. ಸೊ ಇದಕ್ಕೆ ಹಂಸ ಅಂತ ಅಲ್ಲಿ ಉಪಾಸನೆ. ಹಂಸ ಅಂದ್ರೆ ಇದಕ್ಕೆ ಅರ್ಥ ಹೇಳುವಾಗ ಹೇಳ್ತಾರೆ ಹಮ್ ಅಂತ ಹೇಳುವಾಗ ಹಮ್ ಅಂದ್ರೆ ಹನನ, ಹನನ ಅಂದ್ರೆ ನಾಶ ಮಾಡೋದು. ಯಾವುದನ್ನ ನಾಶ ಮಾಡುತ್ತೆ ಅಂದ್ರೆ ಆ ಒಂದು ಪಾಪಗಳನ್ನ ನಾಶ ಮಾಡುತ್ತಂತೆ. ಅಂದ್ರೆ ಭಗವಂತನಲ್ಲಿ ಭಗವಂತ ಹಮ್ಮ ಆಗ್ತಾನೆ, ಯಾಕೆಂದ್ರೆ ಅವನಲ್ಲಿ ಪಾಪ ಇಲ್ಲ. ಆದ ಕಾರಣದಿಂದ ಯಾರಲ್ಲಿ ಪಾಪ ಇದೆಯೋ ಆ ಪಾಪಗಳನ್ನು ಅವನು ತೆಗಿತಾನಂತ ಹಮ್ ಅಂತ. ಸಾ ಅಂದ್ರೆ ಅವನೇ ಎಲ್ಲದಲ್ಲಿನೂ ಸಾರಭೋಕ್ತನಾಗಿ ಅವನೇ ಇರ್ತಾನೆ. ಸಾರನಾಗಿ ಎಲ್ಲದಲ್ಲ ಎಸೆನ್ಸ್ ಅಂತ ಹೇಳ್ತೀವಲ್ಲ ಎಲ್ಲ ಅಂದ್ರೆ ಬಿಂಬನಾಗಿ ಎಲ್ಲದಲ್ಲಿನೂ ಇದ್ದು ಅವನೇ ನಿಯಮನ ಮಾಡ್ತಾನಂತ ಅಪ್ರಾಪ್ರಿಯೇಟ್ ಶಬ್ದದಿಂದ ಹಂಸ ಹಂಸ ಅಂತ ಹೇಳ್ತಾರೆ. ಸೊ ಹಂಸ ನಾಮಕನು ಸರ್ವಕಾಲದಿ ಸರ್ವರೋಳು ಅಂತ ಹೇಳ್ತಾರೆ. ಇಲ್ಲಿ ಸರ್ವಕಾಲದಲ್ಲಿ ಅಂತೂ ಬಳಸಿದ್ದಾರೆ, ಯಾಕೆಂದ್ರೆ ಎಲ್ಲ ಈ ಡೈರೆಕ್ಷನ್ ಹೇಳುವ ಮೂಲಕವಾಗ ಎಲ್ಲ ದೇಶವೂ ಬರುತ್ತೆ. ಎಲ್ಲ ದೇಶದಲ್ಲಿನ ವ್ಯಾಪ್ತಿ ಇದ್ರೆ ಎಲ್ಲ ಕಾಲದಲ್ಲಿನೂ ವ್ಯಾಪ್ತಿ ಬಂದು ಬಿಡತ್ತೆ ಆಟೋಮ್ಯಾಟಿಕ್ ಆಗಿ. ಸೊ ಅವನೇ ಸರ್ವಕಾಲದಲ್ಲಿ ಎಲ್ಲ ಕಾಲದಲ್ಲಿನೂ ಸರ್ವರೊಳು, ಸೊ ಎಲ್ಲರೊಳನ್ನು ಅವನೇ ಇದ್ದಾನೆ. ಹಾಗೆ ಬಿಂಬನಾಗಿ ಇದ್ದು ಆ ಬಿಂಬಕ್ರಿಯೆ ನಡೆಯತ್ತ, ಸೊ ಬಿಂಬಕ್ರಿಯೆಯನ್ನು ನೋಡಬೇಕು. ಸುಸಾರ್ವಭೌಮ ಅಂತ, ಸುರಸಾರ್ವಭೌಮ ಅಂತ ಹೇಳ್ತಾರೆ. ಸುರರಲ್ಲಿ ಸಾರ, ಸುರರಲ್ಲಿ ಅಂದ್ರೆ ಎಲ್ಲಾ ದೇವತೆಗಳು ತಗೊಂಡ್ರು, ಎಲ್ಲಾ ದೇವತೆಗಳಿಗೂ ಇವನು ರಾಜನಾಗಿದ್ದಾನೆ. ಸುರಸಾರ್ವಭೌಮ ಸ್ವೇಚ್ಛೆ ಅಂದ್ರೆ ಇನ್ನೊಂದು ವಿಷಯವನ್ನು ಹೇಳ್ತಾರೆ. ಇದನ್ನ ತಿಳ್ಕೊಳ್ಳುವಾಗ ಬಿಂಬಕ್ರಿಯೆ ಮಾಡ್ತಾನ ಅವನು ಅಂತ ತಿಳ್ಕೊಂಡಾಗ ಇತರ ದೇವತೆಗಳೆಲ್ಲ ಹೇಳ್ತಾ ಬಂದು, ಇತರ ದೇವತೆಗಳು ಅವರು ಈ ಕರ್ಮವನ್ನ ಯಾಕೆ ಮಾಡ್ತಾರಂದ್ರೆ ಅವ್ರು ಮಾಡಲೇಬೇಕು, ಅವರು ಇನ್ನು ಅವ್ರಿಗೆ ಮೋಕ್ಷ ಆಗಿಲ್ಲ, ಅವರು ತಮ್ಮ ತಮ್ಮ ಕರ್ಮಗಳನ್ನ ಮಾಡಬೇಕು. ಬಿಕಾಸ್ ಆಫ್ ದರ್ ಪ್ರೀವಿಯಸ್ ಕರ್ಮ ಅಂಡ್ ಸ್ವಭಾವ ಅವ್ರು ಮಾಡ್ತಾ ಇದ್ದಾರೆ, ಆ ಒಂದು ಇದ ಅವ್ರಿಗೆ, ಆ ವಿಧಿ ಒಂದು ಇದ ಅವ್ರಿಗೆ. ವೆರಸ್ ಭಗವಂತ ಹೇಗೆ ಮಾಡ್ತಾನಂತ ಸ್ವೇಚ್ಛೆಯಲ್ಲಿ ಅಂತ ಹೇಳ್ತಾರೆ. ಸ್ವೇಚ್ಛೆಯಲ್ಲಿ ಅಂದ್ರೆ ಈ ಬಿಂಬರೂಪ ಮಾಡುವಂತ ಆ ಒಂದು ಪ್ರತಿ ಕ್ರಿಯೆಯು ಅವನು ಒಂದು ಸ್ವತಂತ್ರನಾಗೇನೆ ಎಲ್ಲಾ ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ ಅಂತ ಅಂತ ಹೇಳ್ತಾರ. ಮತ್ತು ಸ್ವೇಚ್ಛೆಯಿಂದಲೇ ಮಾಡ್ತಾನೆ ಭಗವಂತ ಮಾಡ್ತಾನ. ಮತ್ತು ಸ್ವೇಚ್ಛೆಯಲ್ಲಿ ಮಾಡಿ ಸ್ವೇಚ್ಛೆಯಲ್ಲಿ ಮತ್ತೋರ್ವರಿಗೆ ಗೋಚರಿಸಿದ ಇವನು ಇನ್ನು ಏನು ಇನ್ನು ಹೇಗಿದ್ದಾನೆ ಅಂದ್ರೆ ಭಗವಂತ ಇಷ್ಟು ಮಾಡ್ತಾ ಇದ್ದಾನೆ, ಅವನು ಯಾರ ಕಣ್ಣಿಗೇನು ಕಾಣಿಸೋದೇ ಇಲ್ಲ. ಇಲ್ಲಿ ಹಿಂದೆ ಹೇಳಿದಂತ ಅದೇ ಬರತ್ತ, ಆ ಸರಿತು ಹೇಗೆ ಹೋಗ್ತಾ ಇರತ್ತೋ ಹಾಗೇನೆ ಇವನು ಯಾರ ಕಣ್ಣಿಗೇನು ಗೋಚರ ಆಗೋದೇ ಇಲ್ಲ. ಮತ್ತೋರ್ವರಿಗೆ ಗೋಚರಿಸಿದ ಅವ್ಯಯ ಅಂತ ಇಲ್ಲಿ ಎರಡು ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ವಿಷ್ಣು ಸಹಸ್ರನಾಮದಲ್ಲಿ ಬಂದಂತ ಅನದರ್ ವರ್ಡ್ ಅವ್ಯಕ್ತ ಅಂತ, ಭಗವಂತನ ಗುಣವನ್ನ ಹೇಳುವಂತ ಅವ್ಯಕ್ತ ಎಂಬುದನ್ನ ಉಪಯೋಗ ಮಾಡಿದ್ದಾರೆ. ಈ ಅವ್ಯಕ್ತಕ್ಕೆ ಒಂದು ಕಾಮೆಂಟ್ರಿ ಕೊಟ್ಟಿದ್ದಾರೆ, ಇದಕ್ಕೆ ಸ್ವಲ್ಪ ವಿಸ್ತಾರವಾಗಿಯೇ ಕಾಮೆಂಟ್ರಿ ಕೊಟ್ಟಿದ್ದಾರೆ ಇದು ಜಂಬಕಡ್ಡಿ ಆಚಾರ್ಯರು. ಯಾಕೆಂದ್ರೆ ಅವ್ಯಕ್ತ ಅಂದ್ರೆ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರ. ಸೊ ಅವನು ಯಾರ ಕಣ್ಣಿಗೇನು ಕಾಣಿಸೋದಿಲ್ಲ ಅಂತ ಬರುತ್ತ, ಯಾರ ಕಣ್ಣಿಗೇನು ಗೋಚರಿಸಿದ ಅವ್ಯಕ್ತ ಅಂತ. ಅವ್ಯಕ್ತ ಅಂದ್ರೆ ಯಾರ ಕಣ್ಣಿಗೇನು ಕಾಣಿಸೋದಿಲ್ಲ ಅಂದ್ರೆ ಲಕ್ಷ್ಮಿ ಕಣ್ಣಿಗೆ ಕಾಣಿಸ್ತಾನ ಅಲ್ಲವೋ ಅಂತ ಬಂದ್ರೆ ಲಕ್ಷ್ಮಿಯ ಕಣ್ಣಿಗೆ ಅವನು ಕಾಣಿಸ್ತಾನಂತ. ಲಕ್ಷ್ಮಿ ಕಣ್ಣಿಗೆ ಕಾಣಿಸೋವಾಗ ಆ ವ್ಯಕ್ತನಾಗ ಕಾಣಿಸ್ತಾನಂತ. ಆ ಅಂದ್ರೆ ಅಕಾರವಾಚ್ಯನಾಗಿ ವ್ಯಕ್ತನಾಗಿ ರಮೆಗೆ ಯಾವತ್ತೂ ಕಾಣಿಸ್ತಾನ. ಮತ್ತು ಉಳಿದ ದೇವತೆಗಳಿಗೆ ಬರೋವಾಗ ಅವರವರ ಯೋಗ್ಯತಾನುಸಾರ ಅವನು ವ್ಯಕ್ತನಾಗೆ ಅಕಾರವಾಚನಾದ ಭಗವಂತ ಪ್ಲಸ್ ವ್ಯಕ್ತ ಅಂತ, ಅಕಾರನ ವಾಚನಾದಂತ ಭಗವಂತ ವ್ಯಕ್ತನಾಗೆ ಕಾಣಿಸ್ತಾನಂತ. ಅದು ಹೇಗೆ ಅಂದ್ರೆ ಸ್ವೇಚ್ಛೆಯಲ್ಲಿ, ಸ್ವೇಚ್ಛೆಯಲ್ಲಿ ಅವನ್ ಏನೋ ಅವನ್ಗೆ ಒಂದು ರೂಲ್ಸ್ ಅಂಡ್ ನಿಯಮಗಳು ಅವನ್ಗೆ ಇಲ್ಲ, ಸ್ವೇಚ್ಛೆಯಿಂದಲೇ ಅಂತ. ಅಲ್ಲಿ ಸ್ವೇಚ್ಛೆಯಿಂದಲೇ ಮತ್ತೋರ್ವರಿಗೆ ಗೋಚರಿಸಿದಂತದೆ, ಸ್ವೇಚ್ಛೆಯಿಂದಲೇ ಆ ವ್ಯಕ್ತನಾಗಿ ಅವನು ಕೆಲವರಿಗೆ ಕಾಣಿಸ್ತಾನೆ. ಅಂದ್ರೆ ಅವ್ರಿಗೆ ಸಾಧನೆ ಅವ್ರ ಮೂಲಕ ಮಾಡಿ ಮಾಡಿಸಿ ಯಾವಾಗ ವ್ಯಕ್ತ ಆಗಬೇಕೋ ತನ್ನ ಸ್ವ ಇಚ್ಛೆಯಿಂದ, ತನ್ನ ಸ್ವತಂತ್ರನಾದಂತ ಆ ಇಚ್ಛೆಯಿಂದ ಅವನು ವ್ಯಕ್ತನಾಗ್ತಾನ, ಕಾರವಾಚನಾದ ಭಗವಂತ ಅಂತ ಹೇಳ್ತಾರ. ಇನ್ನೊಂದು ಇದಕ್ಕೆ ಅವ್ಯಕ್ತ ಅಂತ ಹೇಳುವಾಗ ಇದನ್ನ ಸ್ವಲ್ಪ ಇದು ಬೃಹತಿ ಸಹಸ್ರದಲ್ಲಿ ಬಂದ ಒಂದು ರುಕ್ಕಿನ ಮೀನಿಂಗ್ ಅಂತ, ಬೃಹತಿ ಸಹಸ್ರದಲ್ಲಿ ಬಂದ ರುಕ್ಕಿನ ಒಂದು ರೂಪಗಳೇ ವಿಷ್ಣು ಸಹಸ್ರನಾಮವಾಗಿದೆ. ಸೊ ಅದಕ್ಕೆ ವ್ಯಾಖ್ಯಾನದಲ್ಲಿ ಇದಕ್ಕೆ ಸ್ವಲ್ಪ ವಿಸ್ತಾರವಾಗಿ ಇದಕ್ಕೆ ವರ್ಡ್ಸ್ ಇದು ಕೊಟ್ಟಿದ್ದಾರೆ. ಅವ್ಯಕ್ತ ಅಂತ ಹೇಳುವಾಗ ಹಾಗೆ ಅ ಪ್ಲಸ್ ವಿ ಪ್ಲಸ್ ಅಕ್ತ ಅಂತ ಕೊಟ್ಟಿದ್ದಾರೆ. ಅಕ್ತ ಅಂದ್ರೆ ಆ ಒಂದು ಬಿಟ್ಟು ಇರ್ಲಕ್ಕೆ ಸಾಧ್ಯನೇ ಇಲ್ಲ, ಯು ಕೆನಾಟ್. ಬೇಸಿಕಲಿ ಈ ವರ್ಡ್ ಅವ್ಯಕ್ತ ಎಂಬ ವರ್ಡ್ ಇಂದ ಅವ್ರು ಏನ್ ಮೀನಿಂಗ್ ತಕೊಂಡಿದ್ದಾರೆ ಅಂದ್ರೆ ಅವನನ್ನ ಬಿಟ್ಟು ಇರ್ಲಕ್ಕೆ ಆಗೋದೇ ಇಲ್ಲ. ಆ ಸಂಬಂಧ ಭಗವಂತ ಮತ್ತು ಆ ಪ್ರತಿ ಪದಾರ್ಥ ಆಗಲಿ ಪ್ರತಿ ಚೇತನ ಆಗಲಿ ಆ ಸಂಬಂಧ ಎಂಬುದು ಯಾವತ್ತೂ ಇರುತ್ತ, ಅವನು ಯಾವುದನ್ನು ಬಿಟ್ಟು ಇರೋದಿಲ್ಲ, ಎಲ್ಲರ ಒಳಗೆ ವ್ಯಾಪ್ತ ಎಂಬ ಅರ್ಥನೂ ಬರುತ್ತೆ. ಅವನನ್ನ ಬಿಟ್ಟು ಯಾವುದು ಏನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದನ್ನ ಅವ್ಯಕ್ತ ಎಂಬ ಶಬ್ದ ತಿಳಿಸುತ್ತೆ ಅಂತ ವ್ಯಾಖ್ಯಾನದಲ್ಲಿ ಆ ಬೃಹತಿ ಸಹಸ್ರದಲ್ಲಿ ಕೊಟ್ಟಿದ್ದಾರೆ. ಅ ಪ್ಲಸ್ ಬಿ ಪ್ಲಸ್ ಅಕ್ತ ಅಂತ. ಸೊ ಅ ಅಂದ್ರೆ ಇಲ್ಲ ನೆಗೆಟಿವ್ ಆಗತ್ತೆ, ವಿ ಅಂದ್ರೂ ನೆಗೆಟಿವ್ ಆಗತ್ತೆ. ಸೊ ಎರಡು ನೆಗೆಟಿವ್ ಹಾಕಿದ್ದಾಗ ಅ ಪ್ಲಸ್ ಬಿ ಪ್ಲಸ್ ಅಕ್ತ ಅಂದ್ರೆ, ಅಕ್ತ ಅಂದ್ರೆ ಬಿಟ್ಟಿರ್ಲಕ್ಕೆ ಸಾಧ್ಯ ಇಲ್ಲ ಅಂತ, ವಿ ಅಂದ್ರೆ ನೆಗೆಟಿವ್ ಆಗತ್ತೆ. ಇನ್ನೊಂದು ಅ ಅಂದ್ರೂ ನೆಗೆಟಿವ್ ಮೀನಿಂಗ್ ಕೊಡ್ತಾ, ಅ ಅಂದ್ರೆ ನೋ ಅಂಬೋದು, ವಿ ಅಂದ್ರೂ ಇಲ್ಲ ಅಂಬೋದು. ಸೊ ಡಬಲ್ ನೆಗೆಟಿವ್ ಹಾಕಿದ್ದಾಗ ಇಟ್ ಗಿವ್ಸ್ ಸ್ಟ್ರೆಸ್ ಟು ದಟ್ ವರ್ಡ್ ಅಕ್ತ ಅಂಬೋದಕ್ಕೆ. ಸೊ ಅಂದ್ರೆ ಅವನನ್ನ ಬಿಟ್ಟು ಯಾರು ಯಾವತ್ತು ಯಾವುದನ್ನು ಮಾಡಕ್ಕ ಆಗೋದಿಲ್ಲ ಅಂಬೋದನ್ನ ತಿಳ್ಕೋಬೇಕು. ಅವನ ಬಿಂಬರೂಪ ಬಿಂಬ ಕ್ರಿಯೆಯನ್ನ ಯಾವತ್ತು ನೋಡಬೇಕು ಅಂಬೋದನ್ನ ಅವ್ಯಕ್ತ ಅಂಬೋ ಶಬ್ದ ತಿಳಿಸುತ್ತ. ಅವನು ಅವ್ಯಕ್ತನಾಗಿ ಹೇಗಿದ್ದಾನೆ ಅಂದ್ರೆ ಅವ್ಯಕ್ತ ಮಾತ್ರ ಅಲ್ಲಿ ಬಿಟ್ಟಿರೋದಿಲ್ಲ ಅಂಬೋದು ಎಷ್ಟು ದೂರ ಬರುತ್ತಂದ್ರೆ ಅವ್ಯಕ್ತ ಆತ್ಮನು ಎಂದೆನಿಸಿ ಅಂತ ಇನ್ನೊಂದು ಆತ್ಮ ಅಂಬೋ ಶಬ್ದವನ್ನು ಬಳಸಿದ್ದಾರೆ. ಆತ್ಮ ಅಂಬೋದು ಪೂರ್ಣ ಉಪಾಸನೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾಕೆಂದ್ರೆ ಆತ್ಮ ಅಂಬೋ ಒಂದು ಪದದಿಂದ ಅನೇಕ ಅರ್ಥ ಬರುತ್ತೆ. ಏನು ಅಂದ್ರೆ ಅವನ ಎಲ್ಲ ಸರ್ವ ಗುಣವನ್ನು ಉಪಸಂಹಾರ ಮಾಡಿದೆ ಅಂದ್ರೆ ಎಲ್ಲಾ ಗುಣ ಭಗವಂತನಲ್ಲಿ ಏನೇನೇನೇನೆಲ್ಲ ಇದೆಯೋ ಗುಣ ಅದು ಎಲ್ಲದಕ್ಕೇನು ಆ ಒಂದು ಆತ್ಮ ಅಂದು ಸರ್ವ ಗುಣ ಆಶ್ರಯವಾಗಿರುವಂತ ಗುಣ ಅಂತ. ಸೊ ಆತ್ಮ ಅಂಬೋದನ್ನು ಹೇಳ್ತಾರೆ. ಆತ್ಮ ಅಂಬೋ ಶಬ್ದದಿಂದ ಅವನು ಎಲ್ಲರ ಬಿಂಬರೂಪಿಯಾಗಿ ಅಂತರ್ನಿಯಾಮಕನಾಗಿದ್ದಾನೆ. ಹೊರಗಡೆನು ಅದೇ ಭಗವಂತ ಹೊರಗಡೆನು ಇದ್ದಾನಂತ. ಸೊ ಎರಡೂ ಬರುತ್ತೆ, ಬಿಂಬ ಅನುಸಂಧಾನ ಪರ್ಫೆಕ್ಟ್ ಆಗಿ ಬರುತ್ತೆ ಆತ್ಮ ಅಂಬೋ ಶಬ್ದದಿಂದ. ಸೊ ಅವ್ಯಕ್ತ ಆತ್ಮನು ಎಂದೆನಿಸಿ ಅಂತ ಇನ್ನೊಂದು ಕಾಮೆಂಟ್ ಇಲ್ಲಿ ಅವ್ಯಕ್ತ ಆತ್ಮನು ಅದನ್ನೇ ತಕೊಂಡು ಏನ್ ಹೇಳಿದಾರಂದ್ರೆ ಇವನು ಒಂದು ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾದಂತ ಲಕ್ಷ್ಮಿ ಒಳಗೆ ನಿಯಾಮಕನಾಗ ಅವನಿದ್ದಾನೆ. ಲಕ್ಷ್ಮಿ ದ್ವಾರ ಅಲ್ಲಿ ಪಾರ್ವತಿಪತಿ ಬಂದಂತೆ ಅವ್ಯಕ್ತ ಲಕ್ಷ್ಮಿ ದ್ವಾರ ಅವನಿದ್ದಾನೆ. ಯಾಕೆಂದ್ರೆ ಲಕ್ಷ್ಮಿಯೇ ಜಡ ಪ್ರಕೃತಿಗೆ ಅಭಿಮಾನಿತ ಭಗವಂತ ಅವಳಲ್ಲಿ ಇದ್ದು ಕೊಟ್ಟಿದ್ದಾನೆ. ಸೊ ಲಕ್ಷ್ಮಿಯ ಮರಿಲಾಂಗೆ ಅವ್ಯಕ್ತ ಅವನ ಲಕ್ಷ್ಮಿ ಒಳಗೆ ಭಗವಂತ ಆತ್ಮನು ಎಂದೆನಿಸಿ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಕೃಷ್ಣಾರ್ಪಣಮಸ್ತು. ಈ ಬೇಸಿಕಲಿ ಎಲ್ಲಿ ಪ್ರತಿಬಿಂಬ ಕ್ರಿಯೆ ದೇವರು ನಮ್ಗೆ ಕಣ್ಗೆ ಕಾಣಿಸೋದಿಲ್ಲ ಇದ್ರೂ ಎಲ್ಲಿ ಏನೇನು ಕ್ರಿಯೆ ಆಗತ್ತೋ ಯಾರಿಂದಲಾಗಲಿ ಕೆಟ್ಟದು ಒಳ್ಳೆದು ಏನೇನಾಗತ್ತೋ ಅಲ್ಲಿ ಆ ಬಿಂಬನನ್ನ ಆ ಹಂಸ ಮೂರ್ತಿ ಭಗವಂತನನ್ನ ನೋಡಬೇಕು. ದಟ್ ಮೂರ್ತಿ ಈಸ್ ನಾನ್ ಡಿಫ್ರೆಂಟ್ ಫ್ರಮ್ ಅಸ್ ಅಂತ ತಿಳ್ಕೋಬೇಕು ಅಂಬುದು ಈ ಒಂದು 4-5 ಪದ್ಯದಿಂದ ಅದು ಸಾರಾಂಶವಾಗಿದೆ. ಕೃಷ್ಣಾರ್ಪಣಮಸ್ತು.